ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ. ಮುರುಳಿ ದಿನಾಂಕ 18/12/2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಮಕ್ಕಳಾದ ನಿಮ್ಮನ್ನು ಜ್ಞಾನದಿಂದ ಶೃಂಗಾರ ಮಾಡಲು ಬೇಹದ್ದಿನ ತಂದೆ ಬಂದಿದ್ದಾರೆ. ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಎಂದು ಬಯಸಿದರೆ ಸದಾ ಶೃಂಗರಿತರಾಗಿರಬೇಕು. ಇಂದಿನ ಪ್ರಶ್ನೆಯಾಗಿದೆ, ಎಂತಹ ಮಕ್ಕಳನ್ನು ನೋಡಿ ಬೇಹದ್ದಿನ ತಂದೆ ಬಹಳಷ್ಟು ಖುಷಿ ಪಡುತ್ತಾರೆ? ಉತ್ತರ, ಯಾವ ಮಕ್ಕಳು ಸರ್ವಿಸ್ಗೋಸ್ಕರ ಎವ್ವರೆಡಿ ಆಗಿರುತ್ತಾರೋ. ಅಲೌಕಿಕ ಮತ್ತು ಪಾರಲೌಕಿಕ ತಂದೆಯನ್ನು ಯಾವ ಮಕ್ಕಳು ಸಂಪೂರ್ಣ ಫಾಲೋ ಮಾಡುತ್ತಾರೋ, ಅಂದರೆ ಅಲೌಕಿಕ ಮತ್ತು ಪಾರಲೌಕಿಕ ತಂದೆಯನ್ನು ಸಂಪೂರ್ಣ ಅನುಸರಿಸುತ್ತಾರೋ, ಜ್ಞಾನ ಮತ್ತು ಯೋಗದಿಂದ ಆತ್ಮದ ಶೃಂಗಾರವನ್ನು ಮಾಡಿಕೊಳ್ಳುತ್ತಾರೋ. ಯಾರು ಪತಿತರನ್ನು ಪಾವನರನ್ನಾಗಿ ಮಾಡುವಂತಹ ಸೇವೆಯನ್ನು ಮಾಡುತ್ತಾರೋ, ಅಂತಹ ಮಕ್ಕಳನ್ನು ನೋಡಿ ಬೇಹದ್ದಿನ ತಂದೆ ಬಹಳಷ್ಟು ಖುಷಿ ಪಡುತ್ತಾರೆ. ನನ್ನ ಮಕ್ಕಳು ಪರಿಶ್ರಮಪಟ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲಿ ಎಂದು ತಂದೆ ಬಯಸುತ್ತಾರೆ. ಓಂ ಶಾಂತಿ. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ಮಧುರಾತಿ ಮಧುರ ಮಕ್ಕಳೇ, ಹೇಗೆ ಲೌಕಿಕ ತಂದೆಗೆ ಮಕ್ಕಳು ಪ್ರಿಯ ಆಗಿರುತ್ತಾರೆ, ಅದೇ ರೀತಿ ಬೇಹದ್ದಿನ ತಂದೆಗೂ ಕೂಡ ಬೇಹದ್ದಿನ ಮಕ್ಕಳು ಪ್ರಿಯ ಆಗಿದ್ದಾರೆ. ಪರಮಾತ್ಮ ತಂದೆ ಮಕ್ಕಳಾದ ನಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡಲು ಬಂದಿದ್ದಾರೆ. ಮಕ್ಕಳು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲಿ ಎಂದು ತಂದೆ ಶಿಕ್ಷಣವನ್ನು ಕಲಿಸುತ್ತಾರೆ. ನನ್ನ ಮಕ್ಕಳು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲಿ ಎಂದು ತಂದೆ ಮಕ್ಕಳಿಗೆ ಎಚ್ಚರಿಕೆಯನ್ನು ನೀಡುತ್ತಾರೆ. ನನ್ನ ಮಕ್ಕಳು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಅನ್ನುವುದೇ ಪರಮಾತ್ಮ ತಂದೆಯ ಇಚ್ಛೆಯಾಗಿದೆ. ಹೇಗೆ ಲೌಕಿಕ ತಂದೆಗೆ ನನ್ನ ಮಕ್ಕಳು ಒಳ್ಳೆಯ ಪದವಿಯನ್ನು ಪಡೆದುಕೊಳ್ಳಲಿ ಎಂದು ಇಚ್ಛೆ ಇರುತ್ತದೆಯೋ, ಅದೇ ರೀತಿ ಬೇಹದ್ದಿನ ತಂದೆಗೂ ಕೂಡ ಇದೇ ಇಚ್ಛೆ ಇದೆ. ನನ್ನ ಮಕ್ಕಳು ಜ್ಞಾನ ಮತ್ತು ಯೋಗದ ಆಭರಣದಿಂದ ಶೃಂಗಾರವನ್ನು ಮಾಡಿಕೊಂಡು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲಿ ಎಂದು ತಂದೆ ಬಯಸುತ್ತಾರೆ. ಪರಮಾತ್ಮ ತಂದೆ ಮಕ್ಕಳನ್ನು ಜ್ಞಾನ ಮತ್ತು ಯೋಗದ ಆಭರಣದಿಂದ ಶೃಂಗಾರ ಮಾಡುತ್ತಾರೆ. ಮಕ್ಕಳು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲಿ ಎಂದು ತಂದೆ ಮಕ್ಕಳ ಶೃಂಗಾರವನ್ನು ಮಾಡುತ್ತಾರೆ. ಈಗ ಇಬ್ಬರು ತಂದೆಯರೂ ಕೂಡ ನಿಮ್ಮ ಶೃಂಗಾರವನ್ನು ಮಾಡುತ್ತಿದ್ದಾರೆ. ಅಲೌಕಿಕ ತಂದೆಯಾದಂತಹ ಬ್ರಹ್ಮ ತಂದೆಗೂ ಕೂಡ ಮಕ್ಕಳನ್ನು ನೋಡಿ ಖುಷಿಯಾಗುತ್ತದೆ, ಮತ್ತು ಪಾರಲೌಕಿಕ ತಂದೆ ಕೂಡ ಮಕ್ಕಳನ್ನು ನೋಡಿ ಖುಷಿ ಪಡುತ್ತಾರೆ. ಯಾವ ಮಕ್ಕಳು ಚೆನ್ನಾಗಿ ಪುರುಷಾರ್ಥವನ್ನು ಮಾಡುತ್ತಾರೋ ಅವರನ್ನು ನೋಡಿ ಫಾಲೋ ಫಾದರ್ ಎಂದು ಗಾಯನವನ್ನು ಮಾಡಲಾಗುತ್ತದೆ. ಅಂದ ಮೇಲೆ ಇಲ್ಲಿ ನೀವು ಇಬ್ಬರು ತಂದೆಯರನ್ನೂ ಅನುಕರಣೆ ಮಾಡಬೇಕು, ಅಂದರೆ ಇಬ್ಬರು ತಂದೆಯರನ್ನೂ ಫಾಲೋ ಮಾಡಬೇಕು. ಒಬ್ಬರು ಆತ್ಮಿಕ ತಂದೆಯಾಗಿದ್ದಾರೆ, ಇನ್ನೊಬ್ಬರು ಅಲೌಕಿಕ ತಂದೆಯಾಗಿದ್ದಾರೆ. ಮಕ್ಕಳು ಪುರುಷಾರ್ಥವನ್ನು ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು. ಯಾವಾಗ ನೀವು ಬಟ್ಟಿಯಲ್ಲಿ ಕುಳಿತಿದ್ದೀರೋ ಆಗ ಎಲ್ಲರ ಕಿರೀಟ ಸಹಿತವಾದ ಫೋಟೋವನ್ನು ತೆಗೆಯಲಾಗಿತ್ತು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸ್ಥೂಲವಾಗಿ ಪ್ರಕಾಶದ ಕಿರೀಟ ಅಂತೂ ಇಲ್ಲ, ಕೇವಲ ಪ್ರಕಾಶದ ಕಿರೀಟ ಪವಿತ್ರತೆಯ ಸಂಕೇತ ಆಗಿದೆ. ಸ್ಥೂಲ ರೂಪದಲ್ಲಿ ಪ್ರಕಾಶದ ಕಿರೀಟ ಪ್ರಾಪ್ತಿಯಾಗುವುದಿಲ್ಲ, ಪ್ರಕಾಶದ ಕಿರೀಟ ಪವಿತ್ರತೆಯ ಸಂಕೇತ ಆಗಿದೆ. ಪ್ರಕಾಶದ ಕಿರೀಟವನ್ನು ಎಲ್ಲರಿಗೂ ತೋರಿಸುತ್ತಾರೆ. ಸ್ಥೂಲವಾಗಿ ಯಾವುದೇ ಬಿಳಿ ಬಣ್ಣದ ಬೆಳಕಿನ ಕಿರೀಟ ಇರುವುದಿಲ್ಲ, ಈ ಬೆಳಕಿನ ಕಿರೀಟ ಕೇವಲ ಪವಿತ್ರತೆಯ ಸಂಕೇತ ಆಗಿದೆ. ಮೊಟ್ಟ ಮೊದಲು ನೀವು ಸತ್ಯುಗಕ್ಕೆ ಹೋಗುತ್ತೀರ, ಸತ್ಯುಗದಲ್ಲಿ ನೀವೇ ಇರುತ್ತೀರ ತಾನೇ? ಪರಮಾತ್ಮ ತಂದೆ ತಿಳಿಸುತ್ತಾರೆ, ಆತ್ಮರಾದ ನೀವು ಪರಮಾತ್ಮ ತಂದೆಯನ್ನು ಅಗಲಿ ಬಹಳ ಸಮಯ ಆಗಿ ಹೋಗಿದೆ. ಮಕ್ಕಳಾದ ನೀವೇ ಮೊಟ್ಟ ಮೊದಲು ಈ ಸೃಷ್ಟಿಗೆ ಬರುತ್ತೀರ, ಅಂದ ಮೇಲೆ ಮೊದಲು ಈ ಸೃಷ್ಟಿಯಿಂದ ನೀವೇ ವಾಪಸ್ ಹೋಗಬೇಕು. ನೀವು ಮುಕ್ತಿಧಾಮದ ದ್ವಾರವನ್ನು ತೆಗೆಯಬೇಕು, ಅಂದರೆ ಮುಕ್ತಿಯ ಬಾಗಿಲನ್ನು ತೆರೆಯಬೇಕು. ಪರಮಾತ್ಮ ತಂದೆ ಮಕ್ಕಳಾದ ನಿಮ್ಮ ಶೃಂಗಾರವನ್ನು ಮಾಡುತ್ತಾರೆ. ಹೇಗೆ ಲೌಕಿಕದಲ್ಲೂ ಕೂಡ ತಂದೆಯ ಮನೆಯಲ್ಲಿ ಹೆಣ್ಣು ಮಕ್ಕಳು ವನವಾಸದಲ್ಲಿ ಇರುತ್ತಾರೆ. ಹೇಗೆ ತಂದೆಯ ಮನೆಯಲ್ಲಿದ್ದಾಗ ವನವಾಸದಲ್ಲಿ ಇರುತ್ತಾರೆ, ಈ ಸಮಯದಲ್ಲಿ ನೀವೂ ಕೂಡ ವನವಾಸದಲ್ಲಿ ಇದ್ದೀರಾ. ಅಂದ ಮೇಲೆ ಈ ಸಮಯದಲ್ಲಿ ನೀವು ಬಹಳಷ್ಟು ಸಾಧಾರಣ ರೂಪದಲ್ಲಿ ಜೀವನವನ್ನು ನಡೆಸಬೇಕು. ನಿಮ್ಮ ಜೀವನ ಈಗ ಬಹಳಷ್ಟು ಉನ್ನತ ಮಟ್ಟದ ಜೀವನ ಆಗಿರಬಾರದು, ಅಂದರೆ ಬಹಳಷ್ಟು ರಾಯಲ್ ಜೀವನ ಆಗಿರಬಾರದು, ಮತ್ತು ನಿಮ್ಮ ಜೀವನ ಬಹಳಷ್ಟು ಕನಿಷ್ಠ ಕೂಡ ಆಗಿರಬಾರದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಸಾಧಾರಣ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ. ಯಾವುದೇ ದೇಹದಾರಿಗಳಿಗೆ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ. ಮನುಷ್ಯರಿಗೆ ಸದ್ಗತಿಯನ್ನು ನೀಡಲು ಸಾಧ್ಯ ಇಲ್ಲ. ಕೇವಲ ಸದ್ಗುರು ಆದಂತಹ ಒಬ್ಬ ಪರಮಾತ್ಮ ತಂದೆ ಸದ್ಗತಿಯನ್ನು ನೀಡುತ್ತಾರೆ. ಮನುಷ್ಯರು 60 ವರ್ಷದ ನಂತರ ವಾನಪ್ರಸ್ಥವನ್ನು ಸ್ವೀಕರಿಸಿ ಗುರುಗಳ ಬಳಿ ಹೋಗಿ ನಿವಾಸವನ್ನು ಮಾಡುತ್ತಾರೆ. ಈ ಸಮಯದ ಪದ್ಧತಿ ಪುನಃ ಭಕ್ತಿ ಮಾರ್ಗದಲ್ಲಿ ನಡೆಯುತ್ತದೆ. ವರ್ತಮಾನ ಸಮಯದಲ್ಲಿ ಚಿಕ್ಕ ಮಕ್ಕಳನ್ನು ಕೂಡ ಗುರುಗಳ ಬಳಿ ಕರೆದುಕೊಂಡು ಹೋಗಿ ಅವರನ್ನೂ ಗುರುವನ್ನಾಗಿ ಮಾಡಿಬಿಡುತ್ತಾರೆ. ಭಲೆ ಆ ಸಣ್ಣ ಮಕ್ಕಳು ವಾನಪ್ರಸ್ಥ ಸ್ಥಿತಿಯನ್ನು ತಲುಪಿಲ್ಲ, ಆದರೆ ಇದ್ದಕ್ಕಿದ್ದಂತೆ ಅಚಾನಕ್ಕಾಗಿ ಸಾವು ಬಂದೇ ಬಿಡುತ್ತದೆ ಅಲ್ಲವೇ. ಇದ್ದಕ್ಕಿದ್ದಂತೆ ಅಕಸ್ಮಾತ್ತಾಗಿ ಸಾವು ಬರುವ ಕಾರಣ ಸಣ್ಣ ಮಕ್ಕಳಿಗೂ ಕೂಡ ದೀಕ್ಷೆಯನ್ನು ಕೊಡಿಸಿ ಅವರನ್ನು ಗುರುವನ್ನಾಗಿ ಮಾಡಿಬಿಡುತ್ತಾರೆ. ಹೇಗೆ ತಂದೆ ನಮ್ಮೆಲ್ಲರಿಗೂ ತಿಳಿಸುತ್ತಾರೆ, ನೀವೆಲ್ಲರೂ ಆತ್ಮ ಆಗಿದ್ದೀರಾ. ಎಲ್ಲ ಆತ್ಮರಿಗೂ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುವ ಅಧಿಕಾರ ಇದೆ. ಗುರು ಇಲ್ಲದೆ ನೆಲೆಯಿಲ್ಲ ಎಂದು ಹೇಳುತ್ತಾರೆ, ಅಂದರೆ ಗುರುಗಳ ಬಳಿ ಹೋಗದೆ ನೀವು ಬ್ರಹ್ಮತತ್ವದಲ್ಲಿ ಲೀನ ಆಗಲು ಸಾಧ್ಯ ಇಲ್ಲ ಎಂದು ಅವರು ಹೇಳುತ್ತಾರೆ. ಆದರೆ ಮಕ್ಕಳಾದ ನೀವು ಬ್ರಹ್ಮಾಂಡದಲ್ಲಿ ಲೀನ ಆಗುವುದಿಲ್ಲ. ಬ್ರಹ್ಮಾಂಡದಲ್ಲಿ ಲೀನ ಆಗುತ್ತಾರೆ ಎಂದು ಹೇಳುವುದು ಭಕ್ತಿ ಮಾರ್ಗದ ಶಬ್ದ ಆಗಿದೆ. ಆತ್ಮ ಬಿಂದು ರೂಪದಲ್ಲಿ ಇದೆ, ಪರಮಾತ್ಮ ತಂದೆ ಕೂಡ ಬಿಂದು ಆಗಿದ್ದಾರೆ. ಬಿಂದು ಆದಂತಹ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಬಿಂದು ರೂಪದಲ್ಲಿರುವ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ. ನೀವೂ ಕೂಡ ಬಹಳ ಸಣ್ಣದಾದಂತಹ ಜ್ಯೋತಿ ರೂಪದಲ್ಲಿರುವ ಆತ್ಮ ಆಗಿದ್ದೀರಾ. ನೀವು ಬಹಳ ಸಣ್ಣ ಆತ್ಮ ಆಗಿದ್ದೀರಾ. ಇಷ್ಟು ಸಣ್ಣ ಆತ್ಮದಲ್ಲಿ ಸಂಪೂರ್ಣ ಜ್ಞಾನ ಸಮಾವೇಶ ಆಗಿದೆ. ನೀವೀಗ ಸಂಪೂರ್ಣ ಜ್ಞಾನವನ್ನು ಪಡೆದುಕೊಳ್ಳುತ್ತೀರಾ. ನೀವೀಗ ಪಾಸ್ವಿತ್ ಆನರ್ ಆಗುತ್ತೀರಾ ತಾನೆ. ಶಿವತಂದೆಯ ದೊಡ್ಡ ಲಿಂಗರೂಪವನ್ನು ನಿರ್ಮಾಣ ಮಾಡುತ್ತಾರೆ. ಶಿವತಂದೆಯ ದೊಡ್ಡ ಲಿಂಗದ ರೂಪವನ್ನು ನಿರ್ಮಾಣ ಮಾಡಿದ್ದಾರೆ. ಆತ್ಮ ಎಷ್ಟು ದೊಡ್ಡ ರೂಪದಲ್ಲಿ ಇರುತ್ತದೆ, ಆತ್ಮ ಎಷ್ಟು ಸಣ್ಣ ರೂಪದಲ್ಲಿ ಇದೆಯೋ ಪರಮಾತ್ಮ ತಂದೆ ಕೂಡ ಅಷ್ಟೇ ಸಣ್ಣ ರೂಪದಲ್ಲಿ ಇದ್ದಾರೆ. ಆತ್ಮ ಪರಮಧಾಮದಿಂದ ಬಂದು ಪಾತ್ರವನ್ನು ಅಭಿನಯ ಮಾಡುತ್ತದೆ. ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಆತ್ಮ ಪರಮಧಾಮದಿಂದ ಬರುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಕೂಡ ಪರಮಧಾಮದಿಂದ ಈ ಸೃಷ್ಟಿಗೆ ಬರುತ್ತೇನೆ, ಆದರೆ ಪರಮಾತ್ಮ ತಂದೆಯಾದ ನನಗೆ ನನ್ನದೇ ಆದ ಶರೀರ ಇಲ್ಲ. ನಾನು ರೂಪ ಆಗಿದ್ದೇನೆ ಮತ್ತು ನಾನು ಬಸಂತ್ ಆಗಿದ್ದೇನೆ, ಅಂದರೆ ಪರಮಾತ್ಮ ತಂದೆ ಜ್ಞಾನಿ ಮತ್ತು ಯೋಗಿಯಾಗಿದ್ದಾರೆ. ಪರಮಾತ್ಮನ ರೂಪ ಸಂಪೂರ್ಣ ಜ್ಯೋತಿ ರೂಪ ಆಗಿದೆ. ಪರಮಾತ್ಮ ತಂದೆ ನೋಡಲು ಆತ್ಮದ ರೂಪದಲ್ಲೇ ಇದ್ದಾರೆ, ಆದರೆ ಪರಮಾತ್ಮ ತಂದೆಯಲ್ಲಿ ಸಂಪೂರ್ಣ ಜ್ಞಾನ ಇದೆ. ಪರಮಾತ್ಮ ತಂದೆ ಜ್ಞಾನದ ಮಳೆಯನ್ನು ಸುರಿಸುತ್ತಾರೆ. ಆದ್ದರಿಂದ ಈ ಜ್ಞಾನದ ಮಳೆಯಲ್ಲಿ ನೆಂದು ಎಲ್ಲ ಆತ್ಮರು ಪಾಪಾತ್ಮರಿಂದ ಪುಣ್ಯಾತ್ಮರಾಗುತ್ತಾರೆ. ತಂದೆ ಜ್ಞಾನದ ಮಳೆಯನ್ನು ಸುರಿಸುವ ಕಾರಣ ನಾವೆಲ್ಲರೂ ಜ್ಞಾನದ ಮಳೆಯ ಮೂಲಕ ಪಾಪಾತ್ಮರಿಂದ ಪುಣ್ಯಾತ್ಮರಾಗುತ್ತೇವೆ. ಪರಮಾತ್ಮ ತಂದೆ ಗತಿ ಮತ್ತು ಸದ್ಗತಿ ಎರಡನ್ನೂ ನೀಡುತ್ತಾರೆ, ಅಂದರೆ ಮುಕ್ತಿ ಮತ್ತು ಜೀವನ್ಮುಕ್ತಿಯನ್ನು ನೀಡುತ್ತಾರೆ. ನೀವು ಸದ್ಗತಿಗೆ ಹೋಗುತ್ತೀರಾ, ಅಂದರೆ ಜೀವನ್ಮುಕ್ತಿಗೆ ಹೋಗುತ್ತೀರಾ. ಉಳಿದ ಎಲ್ಲ ಆತ್ಮರು ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ, ಅಂದರೆ ತಮ್ಮ ಮನೆಗೆ ಹೋಗುತ್ತಾರೆ. ಆ ನಮ್ಮ ಮನೆ ಮಧುರವಾದ ಮನೆಯಾಗಿದೆ. ಆತ್ಮ ಕಿವಿಗಳ ಮೂಲಕ ಕೇಳಿಸಿಕೊಳ್ಳುತ್ತದೆ. ಪರಮಾತ್ಮ ತಂದೆ ಈಗ ತಿಳಿಸುತ್ತಾರೆ, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳೇ ಎಂದು. ಮಧುರಾತಿಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳಾದ ನೀವು ಈಗ ವಾಪಸ್ ಮನೆಗೆ ಹೋಗಬೇಕಾಗಿದೆ. ನಿಮ್ಮೆಲ್ಲರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗಲು ನಾನು ಬಂದಿದ್ದೇನೆ ಎಂದು ತಂದೆ ತಿಳಿಸುತ್ತಾರೆ. ಶಿವನ ಮೆರವಣಿಗೆ ಎಂದು ಹೇಳುತ್ತಾರೆ. ಶಿವನ ಮೆರವಣಿಗೆಯಲ್ಲಿ ಆತ್ಮರೇ ಇರುತ್ತಾರೆ. ಆತ್ಮರ ಮೆರವಣಿಗೆಗೆ ಶಿವನ ಮೆರವಣಿಗೆ ಎಂದು ಕರೆಯಲಾಗುತ್ತದೆ. ಶಿವತಂದೆ ಈಗ ಶಿವಾಲಯವನ್ನು ಸ್ಥಾಪನೆ ಮಾಡುತ್ತಾರೆ. ಪುನಃ ರಾವಣ ಬಂದು ವೈಶ್ಯಾಲಯವನ್ನು ಸ್ಥಾಪನೆ ಮಾಡುತ್ತಾನೆ. ವಾಮ ಮಾರ್ಗಕ್ಕೆ ವೈಶ್ಯಾಲಯ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆಯ ಬಳಿ ಇಂತಹ ಅನೇಕ ಜನ ಮಕ್ಕಳಿದ್ದಾರೆ. ಆ ಮಕ್ಕಳು ವಿವಾಹವನ್ನು ಮಾಡಿಕೊಂಡು ಪವಿತ್ರರಾಗಿದ್ದಾರೆ. ಪತಿ ಪತ್ನಿ ಒಟ್ಟಿಗೆ ಇದ್ದು ಪವಿತ್ರರಾಗಿರಲು ಸಾಧ್ಯ ಇಲ್ಲ ಎಂದು ಸನ್ಯಾಸಿಗಳು ಹೇಳುತ್ತಾರೆ. ಆದರೆ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ಇಲ್ಲಿ ನಿಮಗೆ ಬಹಳಷ್ಟು ಸಂಪಾದನೆ ಪ್ರಾಪ್ತಿಯಾಗುತ್ತಿದೆ. ಪವಿತ್ರರಾಗುವುದರಿಂದ 21 ಜನ್ಮದ ರಾಜ್ಯಧಾನಿ ಪ್ರಾಪ್ತಿಯಾಗುತ್ತದೆ. ಅಂದಮೇಲೆ ಈ ಒಂದು ಜನ್ಮದಲ್ಲಿ ಪವಿತ್ರರಾಗಿರುವುದೇನು ದೊಡ್ಡ ಮಾತಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿ ಬಿಟ್ಟಿದ್ದೀರ. ಶ್ರೀಕೃಷ್ಣನಿಗೆ ಶ್ಯಾಮಸುಂದರ ಎಂದು ಹೇಳುತ್ತಾರೆ. ಈಗ ನಿಮಗೆ ತಿಳುವಳಿಕೆ ಬಂದಿದೆ. ಈ ಜ್ಞಾನದ ತಿಳುವಳಿಕೆ ಈ ಸಮಯದಲ್ಲಿ ನಮಗೆ ಗೊತ್ತಾಗುತ್ತದೆ. ಅಂದರೆ ಈ ಸಮಯದಲ್ಲಿ ಜ್ಞಾನದ ತಿಳುವಳಿಕೆ ಪ್ರಾಪ್ತಿಯಾಗುತ್ತದೆ. ಕಾಮಚಿತೆಯನ್ನು ಏರಿ ಕಪ್ಪಾದಂತಹ ನಾವು ಪುನಃ ಜ್ಞಾನಚಿತೆಯ ಮೇಲೆ ಕುಳಿತು ಸುಂದರರಾಗುತ್ತೇವೆ. ಈ ಬ್ರಹ್ಮಾ ತಂದೆ ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿದ್ದರು. ಈ ಬ್ರಹ್ಮಾ ತಂದೆಗೆ ಹಳ್ಳಿಯ ಹುಡುಗ ಎಂದು ಕರೆಯುತ್ತಾರೆ. ಅವಶ್ಯವಾಗಿ ಮೊದಲು ಈ ಬ್ರಹ್ಮಾ ತಂದೆ ಸುಂದರರಾಗಿದ್ದರು. ಶ್ರೀಕೃಷ್ಣನಿಗೆ ಗೊಲ್ಲರ ಬಾಲಕ ಎಂದು ಕರೆಯಲು ಸಾಧ್ಯ ಇಲ್ಲ. ಶ್ರೀಕೃಷ್ಣನಿಗೆ ಆಕಳನ್ನು ಕಾಯುವಂತಹ ಬಾಲಕ ಎಂದು ಕರೆಯಲು ಸಾಧ್ಯ ಇಲ್ಲ. ಶ್ರೀಕೃಷ್ಣನ ಬಹಳ ಜನ್ಮದ ಅಂತಿಮ ಜನ್ಮದಲ್ಲಿ ಅವರ ತನುವಿನಲ್ಲಿ ಪರಮಾತ್ಮ ತಂದೆ ಪ್ರವೇಶವನ್ನು ಮಾಡಿ ಅವರನ್ನೇ ಸುಂದರರನ್ನಾಗಿ ಮಾಡುತ್ತಾರೆ. ನೀವೀಗ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ಬಾಬಾ ನೀವು ಎಷ್ಟೊಂದು ಮಧುರರಾಗಿದ್ದೀರಾ. ಬಾಬಾ ನೀವು ನಮಗೆ ಎಷ್ಟೊಂದು ಮಧುರವಾದ ಆಸ್ತಿಯನ್ನು ನೀಡುತ್ತೀರಾ. ಬಾಬಾ ಮನುಷ್ಯರಿಂದ ನಮ್ಮನ್ನು ದೇವತೆಯನ್ನಾಗಿ ಮಾಡಿ ನೀವು ನಮ್ಮನ್ನು ಮಂದಿರಕ್ಕೆ ಯೋಗ್ಯರನ್ನಾಗಿ ಮಾಡುತ್ತೀರಾ. ಈ ರೀತಿ ನಿಮ್ಮ ಜೊತೆಗೆ ನೀವೇ ಮಾತನಾಡಿಕೊಳ್ಳಬೇಕು. ನೀವೀಗ ಬಾಯಿಂದ ಏನನ್ನೂ ಹೇಳಬಾರದು. ಭಕ್ತಿ ಮಾರ್ಗದಲ್ಲಿ ಪ್ರಿಯತಮ ಆದಂತಹ ಆ ಒಬ್ಬ ಪರಮಾತ್ಮ ತಂದೆಯನ್ನು ನೀವು ಎಷ್ಟೊಂದು ನೆನಪು ಮಾಡುತ್ತಾ ಬಂದಿದ್ದೀರಾ. ಈಗ ನೀವು ಸತ್ತು ಹೋಗಿದ್ದೀರಾ. ಬಾಬಾ ನೀವು ಎಷ್ಟೊಂದು ಮಧುರರಾಗಿದ್ದೀರಾ. ಬಾಬಾ ನೀವು ಎಲ್ಲರಿಗಿಂತ ಅತಿ ಮಧುರರಾಗಿದ್ದೀರಾ. ಅಂದಮೇಲೆ ನಿಮ್ಮನ್ನು ನಾವೇಕೆ ನೆನಪು ಮಾಡುವುದಿಲ್ಲ. ನಾವು ಅವಶ್ಯವಾಗಿ ನಿಮ್ಮನ್ನು ನೆನಪು ಮಾಡುತ್ತೇವೆ ಎಂದು ತಂದೆಗೆ ಹೇಳಬೇಕು. ಪರಮಾತ್ಮ ತಂದೆಯಾದ ನಿಮಗೆ ಪ್ರೇಮದ ಸಾಗರ, ಶಾಂತಿಯ ಸಾಗರ ಎಂದು ಕರೆಯುತ್ತಾರೆ. ನೀವೇ ಬಂದು ನಮಗೆ ಆಸ್ತಿಯನ್ನು ನೀಡುತ್ತೀರಾ. ಇನ್ನು ಪ್ರೇರಣೆಯಿಂದ ಏನೂ ಪ್ರಾಪ್ತಿ ಸಿಗುವುದಿಲ್ಲ. ಪರಮಾತ್ಮ ತಂದೆ ಸಮ್ಮುಖದಲ್ಲಿ ಬಂದು ಮಕ್ಕಳಾದ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ. ಇದು ಪಾಠಶಾಲೆಯಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ನಿಮ್ಮನ್ನು ರಾಜರಿಗೆ ರಾಜರನ್ನಾಗಿ ಮಾಡುತ್ತೇನೆ. ಇದು ರಾಜ್ಯೋಗ ಆಗಿದೆ. ಈಗ ನಿಮಗೆ ಮೂಲವತನ, ಸೂಕ್ಷ್ಮವತನ, ಸ್ಥೂಲವತನದ ಬಗ್ಗೆ ಗೊತ್ತಿದೆ. ಇಷ್ಟು ಸಣ್ಣ ಆತ್ಮ ಹೇಗೆ ಪಾತ್ರವನ್ನು ಅಭಿನಯ ಮಾಡುತ್ತದೆ. ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ಈ ನಾಟಕಕ್ಕೆ ಅನಾದಿ ನಾಟಕ, ಅವಿನಾಶಿ ನಾಟಕ ಎಂದು ಕರೆಯಲಾಗುತ್ತದೆ. ಈ ನಾಟಕ ಚಕ್ರ ತಿರುಗುತ್ತಿರುತ್ತದೆ. ನಾಟಕ ಚಕ್ರ ತಿರುಗುತ್ತದೆ ಅನ್ನುವ ಮಾತಿನಲ್ಲಿ ಸಂಶಯದ ಮಾತೇ ಇಲ್ಲ. ನಾಟಕ ಚಕ್ರ ತಿರುಗುವುದರಲ್ಲಿ ಸಂಶಯದ ಯಾವ ಮಾತೂ ಇಲ್ಲ. ಪರಮಾತ್ಮ ತಂದೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ನಮಗೆ ತಿಳಿಸುತ್ತಾರೆ. ನೀವೀಗ ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಾ. ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಚಕ್ರ ತಿರುಗುತ್ತಿರುತ್ತದೆ. ಈ ಚಕ್ರವನ್ನು ತಿರುಗಿಸಿದಾಗ ನಿಮ್ಮ ಪಾಪ ನಾಶ ಆಗುತ್ತದೆ. ಈ ಸೃಷ್ಟಿ ಚಕ್ರವನ್ನು ತಿರುಗಿಸುವುದರಿಂದ ಈ ಚಕ್ರದ ಮೂಲಕ ನಿಮ್ಮ ಪಾಪ ಕಟ್ಟಾಗುತ್ತದೆ. ಇನ್ನು ಶ್ರೀಕೃಷ್ಣ ಸ್ವದರ್ಶನ ಚಕ್ರವನ್ನು ತಿರುಗಿಸಿ ಹಿಂಸೆಯನ್ನು ಮಾಡುವುದಿಲ್ಲ. ಸತ್ಯುಗದಲ್ಲಿ ಹಿಂಸೆಯ ಮಾತೇ ಇರುವುದಿಲ್ಲ. ಸತ್ಯುಗದಲ್ಲಿ ಕಾಮವಿಕಾರಕ್ಕೂ ಕೂಡ ವಶ ಆಗುವುದಿಲ್ಲ. ದೇವತೆಗಳು ಡಬ್ಬಲ್ ಅಹಿಂಸಕರಾಗಿರುತ್ತಾರೆ. ಈ ಸಮಯದಲ್ಲಿ ಪಂಚವಿಕಾರದ ಜೊತೆಗೆ ನೀವು ಯುದ್ಧವನ್ನು ಮಾಡುತ್ತಿದ್ದೀರಾ. ಪಂಚವಿಕಾರವನ್ನು ಬಿಟ್ಟು ಬೇರೆ ಯಾರ ಜೊತೆಗೂ ನೀವು ಯುದ್ಧವನ್ನು ಮಾಡುವುದಿಲ್ಲ. ಇಲ್ಲಿ ಬೇರೆ ಯಾವ ಯುದ್ಧದ ಮಾತೂ ಇಲ್ಲ. ನೀವೀಗ ಸರ್ವಶ್ರೇಷ್ಠರಾಗುತ್ತೀರ. ನಂತರ ನೀವು ಸರ್ವಶ್ರೇಷ್ಠ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರ. ಈ ಲಕ್ಷ್ಮೀನಾರಾಯಣರು ಸರ್ವಶ್ರೇಷ್ಠರಾಗಿದ್ದಾರೆ. ನೀವೀಗ ಸರ್ವಶ್ರೇಷ್ಠರಾಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೀರ. ನೀವು ಎಷ್ಟು ಜಾಸ್ತಿ ಪುರುಷಾರ್ಥವನ್ನು ಮಾಡುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರ. ಪ್ರತಿ ಕಲ್ಪದಲ್ಲೂ ಇದೇ ಶಿಕ್ಷಣವನ್ನು ನೀವು ಕಲಿಯುತ್ತೀರ. ಈಗ ಬಹಳ ಚೆನ್ನಾಗಿ ಪುರುಷಾರ್ಥವನ್ನು ಮಾಡಿದರೆ ಪ್ರತಿ ಕಲ್ಪದಲ್ಲೂ ನಿಮ್ಮ ಪುರುಷಾರ್ಥ ಚೆನ್ನಾಗಿರುತ್ತದೆ. ಲೌಕಿಕ ಶಿಕ್ಷಣವನ್ನು ಕಲಿಯುವುದರಿಂದ ಇಷ್ಟು ದೊಡ್ಡ ಪದವಿ ಸಿಗಲು ಸಾಧ್ಯ ಇಲ್ಲ. ಆತ್ಮಿಕ ಶಿಕ್ಷಣದ ಮೂಲಕ ನಿಮಗೆ ಶ್ರೇಷ್ಠ ಪದವಿ ಸಿಗುತ್ತದೆ. ಸರ್ವಶ್ರೇಷ್ಠರು ಈ ಲಕ್ಷ್ಮೀನಾರಾಯಣರಾಗಿದ್ದಾರೆ. ಈ ಲಕ್ಷ್ಮೀನಾರಾಯಣರು ಕೂಡ ಮನುಷ್ಯರೇ ಆಗಿದ್ದಾರೆ. ಆದರೆ ಇವರು ದೈವಿ ಗುಣವನ್ನು ಧಾರಣೆ ಮಾಡಿಕೊಂಡಿದ್ದಾರೆ. ಆದ್ದರಿಂದ ಲಕ್ಷ್ಮೀನಾರಾಯಣರಿಗೆ ದೇವತೆಗಳು ಎಂದು ಕರೆಯಲಾಗುತ್ತದೆ. ಇನ್ನು 8 ಭುಜ 10 ಭುಜ ಇರುವಂತಹ ಯಾವ ವ್ಯಕ್ತಿಯೂ ಇರಲು ಸಾಧ್ಯ ಇಲ್ಲ. ಭಕ್ತಿಯಲ್ಲಿ ದರ್ಶನದ ಪ್ರಾಪ್ತಿಯಾದಾಗ ಬಹಳಷ್ಟು ಅಳುತ್ತಾರೆ. ಅಂದರೆ ಭಕ್ತಿಯಲ್ಲಿ ದೇವತಾ ಸ್ವರೂಪದ ದರ್ಶನ ಆದಾಗ ಬಹಳಷ್ಟು ಅಳುತ್ತಾರೆ. ದುಃಖಕ್ಕೆ ವಶ ಆಗಿ ಬಹಳಷ್ಟು ಕಣ್ಣೀರನ್ನು ಸುರಿಸುತ್ತಾರೆ. ಇಲ್ಲಿ ನಿಮಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇಲ್ಲಿ ನೀವು ಅತ್ತರೆ ನೀವು ಫೇಲಾಗಿ ಬಿಡುತ್ತೀರ. ಇಲ್ಲಿ ನಿಮ್ಮ ಕಣ್ಣಲ್ಲಿ ನೀರು ಬಂದರೆ ನೀವು ಫೇಲಾದಂತೆ. ನಿಮ್ಮ ತಾಯಿ ಸತ್ತರೂ ಕೂಡ ನೀವು ಜ್ಞಾನದ ಹಲ್ವಾ ತಿನ್ನಬೇಕು. ನಿಮ್ಮ ತಾಯಿ ಸತ್ತರೂ ಕೂಡ ಹಲ್ವಾ ತಿಂದಷ್ಟು ಖುಷಿಯಲ್ಲಿ ನೀವಿರಬೇಕು. ಇತ್ತೀಚೆಗೆ ಬಾಂಬೆಯಲ್ಲಿ ಯಾರಾದರೂ ರೋಗಿಗಳಾದರೆ ಅಥವಾ ಯಾರಾದರೂ ಸತ್ತರೆ ಅವರಿಗೆ ಶಾಂತಿಯನ್ನು ಕೊಡಿ ಎಂದು ಬ್ರಹ್ಮಕುಮಾರಿಯರನ್ನು ಕರೆಸುತ್ತಿದ್ದಾರೆ. ನೀವು ಹೋಗಿ ಎಲ್ಲರಿಗೂ ತಿಳಿಸುತ್ತೀರ, ಆತ್ಮ ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ. ಆತ್ಮ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಂಡಿದೆ ಅಂದ ಮೇಲೆ ನಿಮಗೆ ಏನು ಲಾಸ್ ಆಗಿದೆ? ಅಳುವುದರಿಂದ ಏನು ಲಾಭ ಆಗುತ್ತದೆ ಎಂದು ನೀವು ಕೇಳಿದರೆ ಆಗ ಅವರು ಹೇಳುತ್ತಾರೆ, ಇವರನ್ನು ಕಾಲ ಕಬಳಿಸಿಬಿಟ್ಟಿತು ಎಂದು. ಅಂದರೆ ಸಾವು ಇವರನ್ನು ನುಂಗಿಬಿಟ್ಟಿತು ಎಂದು. ಆದರೆ ಸತ್ಯಯುಗದಲ್ಲಿ ಇಂತಹ ಯಾವ ಮಾತೂ ಇರುವುದಿಲ್ಲ. ಸತ್ಯಯುಗದಲ್ಲಿ ಆತ್ಮ ತನ್ನಷ್ಟಕ್ಕೆ ತಾನೇ ಒಂದು ಶರೀರವನ್ನು ತ್ಯಾಗ ಮಾಡಿ ತನ್ನ ಸಮಯಕ್ಕೆ ಸರಿಯಾಗಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ. ಸತ್ಯಯುಗದಲ್ಲಿ ಆತ್ಮ ಸಮಯಕ್ಕೆ ಸರಿಯಾಗಿ ಶರೀರವನ್ನು ತ್ಯಾಗ ಮಾಡಿ ಹೋಗುತ್ತದೆ. ಇನ್ನು ಸತ್ಯಯುಗದಲ್ಲಿ ಮೃತ್ಯು ಅನ್ನುವ ಮಾತೇ ಇರುವುದಿಲ್ಲ. ಸತ್ಯಯುಗದಲ್ಲಿ ಗರ್ಭಮಹಲ್ ಇರುತ್ತದೆ. ಸತ್ಯಯುಗದಲ್ಲಿ ಶಿಕ್ಷೆಯ ಮಾತೇ ಇಲ್ಲ. ಇಲ್ಲಿ ನೀವು ವಿಕರ್ಮವನ್ನು ಮಾಡುತ್ತೀರ. ಸತ್ಯಯುಗದಲ್ಲಿ ನಿಮ್ಮ ಕರ್ಮ ಅಕರ್ಮ ಆಗಿರುತ್ತದೆ. ಸತ್ಯಯುಗದಲ್ಲಿ ನಿಮ್ಮ ಕರ್ಮ ವಿಕರ್ಮ ಆಗಲು ಅಲ್ಲಿ ಮಾಯೆ ಇರುವುದಿಲ್ಲ. ನೀವು ವಿಕರ್ಮಾಜೀತರಾಗಿರುತ್ತೀರ. ಮೊಟ್ಟ ಮೊದಲು ವಿಕರ್ಮಾಜೀತ ಸಂವತ್ಸರ ನಡೆಯುತ್ತದೆ. ನಂತರ ಭಕ್ತಿ ಮಾರ್ಗದಲ್ಲಿ ರಾಜ ವಿಕ್ರಮನ ಸಂವತ್ಸರ ಆರಂಭ ಆಗುತ್ತದೆ. ಇಲ್ಲಿಯವರೆಗೂ ನೀವು ಎಷ್ಟೆಲ್ಲ ವಿಕರ್ಮವನ್ನು ಮಾಡಿದ್ದೀರಾ. ಈಗ ವಿಕರ್ಮದ ಮೇಲೆ ನೀವು ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡಾಗ ನಿಮಗೆ ವಿಕರ್ಮಾಜೀತರು ಎಂದು ಹೆಸರನ್ನು ಇಡಲಾಗುತ್ತದೆ. ನಂತರ ದ್ವಾಪರ ಯುಗದಲ್ಲಿ ವಿಕ್ರಮ ರಾಜ ಆಗಿಬಿಡುತ್ತೀರ. ಅಂದರೆ ವಿಕರ್ಮವನ್ನು ಮಾಡುವ ರಾಜರಾಗುತ್ತೀರ, ವಿಕರ್ಮಿಗಳಾಗಿ ಬಿಡುತ್ತೀರ. ಸೂಜಿಗೆ ಒಂದು ವೇಳೆ ತುಕ್ಕು ಹಿಡಿದರೆ ಅಯಸ್ಕಾಂತ ಸೂಜಿಯನ್ನು ಆಕರ್ಷಣೆ ಮಾಡುವುದಿಲ್ಲ. ಎಷ್ಟು ಪಾಪದ ತುಕ್ಕು ನಾಶ ಆಗುತ್ತಾ ಹೋಗುತ್ತದೆಯೋ ಅಷ್ಟು ಅಯಸ್ಕಾಂತ ಸೂಜಿಯನ್ನು ಆಕರ್ಷಣೆ ಮಾಡುತ್ತದೆ. ಅದೇ ರೀತಿ ಇಲ್ಲಿ ಪರಮಾತ್ಮ ತಂದೆ ಸಂಪೂರ್ಣ ಪವಿತ್ರರಾಗಿದ್ದಾರೆ. ತಂದೆ ಯೋಗದ ಶಕ್ತಿಯ ಮೂಲಕ ನಿಮ್ಮನ್ನು ಪವಿತ್ರರನ್ನಾಗಿ ಮಾಡುತ್ತಾರೆ. ಹೇಗೆ ಲೌಕಿಕ ತಂದೆ ಮಕ್ಕಳನ್ನು ನೋಡಿ ಖುಷಿ ಪಡುತ್ತಾರೆ, ಅದೇ ರೀತಿ ಬೇಹದ್ದಿನ ತಂದೆ ಕೂಡ ಮಕ್ಕಳ ಸೇವೆಯನ್ನು ನೋಡಿ ಬಹಳಷ್ಟು ಖುಷಿ ಪಡುತ್ತಾರೆ. ಮಕ್ಕಳು ಬಹಳಷ್ಟು ಪರಿಶ್ರಮವನ್ನು ಪಡುತ್ತಿದ್ದೀರಾ. ಸೇವೆಗೋಸ್ಕರ ಮಕ್ಕಳು ಸದಾ ಎವರೆಡಿ ಆಗಿರಬೇಕು. ಈಗ ಮಕ್ಕಳಾದ ನೀವು ಪತಿತರನ್ನು ಪಾವನರನ್ನಾಗಿ ಮಾಡುವಂತಹ ಈಶ್ವರೀಯ ಮಿಷನ್ನ ಆತ್ಮರಾಗಿದ್ದೀರ. ನೀವೀಗ ಈಶ್ವರನಿಗೆ ಸಂತಾನರಾಗಿದ್ದೀರ. ಪರಮಾತ್ಮ ತಂದೆ ಬೇಹತ್ತಿನ ತಂದೆ ಆಗಿದ್ದಾರೆ. ಇನ್ನು ನಾವೆಲ್ಲರೂ ಪರಸ್ಪರ ಸೋದರ ಸೋದರಿಯರಾಗಿದ್ದೇವೆ. ಇಲ್ಲಿ ನಮ್ಮ ಮಧ್ಯದಲ್ಲಿ ಬೇರೆ ಯಾವ ಸಂಬಂಧವೂ ಇಲ್ಲ. ಮುಕ್ತಿಧಾಮದಲ್ಲಿ ಪರಮಾತ್ಮ ತಂದೆ ಮತ್ತು ಸೋದರ ಸೋದರಿ ಆತ್ಮರಾದ ನಾವು ನಿವಾಸವನ್ನು ಮಾಡುತ್ತೇವೆ. ಮುಕ್ತಿಧಾಮದಲ್ಲಿ ಪರಮಾತ್ಮ ತಂದೆ ಇರುತ್ತಾರೆ ಮತ್ತು ಸೋದರ ಆತ್ಮರಾದ ನಾವಿರುತ್ತೇವೆ. ನಂತರ ನೀವು ಸತ್ಯಯುಗಕ್ಕೆ ಹೋದಾಗ ಸತ್ಯಯುಗದಲ್ಲಿ ಒಬ್ಬ ಗಂಡು ಮಗ ಮತ್ತು ಒಬ್ಬ ಹೆಣ್ಣು ಮಗಳು ಮಾತ್ರ ನಿಮಗೆ ಇರುತ್ತಾರೆ. ಈ ಕಲಿಯುಗದಲ್ಲಿ ನೋಡಿ, ಸಂಬಂಧಗಳು ಎಷ್ಟೊಂದು ಜಾಸ್ತಿ ಇದೆ. ಚಿಕ್ಕಪ್ಪ, ದೊಡ್ಡಪ್ಪ, ಮಾವ ಮುಂತಾದ ಸಂಬಂಧ ಕಲಿಯುಗದಲ್ಲಿ ಇದೆ. ಮೂಲವತನ ಮಧುರ ಮನೆಯಾಗಿದೆ, ಮುಕ್ತಿಧಾಮ ಆಗಿದೆ. ಮನುಷ್ಯರು ಮುಕ್ತಿಧಾಮಕ್ಕೆ ಹೋಗುವುದಕ್ಕೋಸ್ಕರ ಎಷ್ಟೊಂದು ಯಜ್ಞವನ್ನು ರಚನೆ ಮಾಡುತ್ತಾರೆ, ತಪಸ್ಸನ್ನು ಮಾಡುತ್ತಾರೆ. ಆದರೆ ಯಾರೂ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ. ಜಗತ್ತಿನ ಜನ ವಾಪಸ್ ಮನೆಗೆ ಹೋಗುತ್ತೇವೆ ಎಂದು ಸುಳ್ಳನ್ನು ಹೇಳುತ್ತಾರೆ. ಸರ್ವರ ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಸದ್ಗತಿಯನ್ನು ನೀಡಲು ಸಾಧ್ಯ ಇಲ್ಲ. ಈಗ ನೀವು ಸಂಗಮ ಯುಗದ ನಿವಾಸಿಗಳಾಗಿದ್ದೀರಾ. ಇಲ್ಲಿ ಅನೇಕ ಜನ ಮನುಷ್ಯರಿದ್ದಾರೆ. ಸತ್ಯಯುಗದಲ್ಲಿ ಬಹಳ ಕಡಿಮೆ ಜನ ಮನುಷ್ಯರಿರುತ್ತಾರೆ. ಸ್ಥಾಪನೆಯ ನಂತರ ಜಗತ್ತು ಹಳೆಯದಾದಾಗ ಜಗತ್ತಿನ ವಿನಾಶ ಆಗುತ್ತದೆ. ಈಗ ಜಗತ್ತಿನಲ್ಲಿ ಅನೇಕ ಧರ್ಮ ಇರುವ ಕಾರಣ ಎಷ್ಟೊಂದು ಹೊಡೆದಾಟ ನಡೆಯುತ್ತಿದೆ. ನೀವು 100% ಶ್ರೀಮಂತರಾಗಿದ್ದೀರಿ. ಪುನಃ 84 ಜನ್ಮವನ್ನು ಪಡೆದುಕೊಂಡು 100% ಬಡವರಾಗಿದ್ದೀರ. ಪರಮಾತ್ಮ ತಂದೆ ಬಂದು ಎಲ್ಲರನ್ನೂ ಜಾಗೃತರನ್ನಾಗಿ ಮಾಡುತ್ತಾರೆ. ಮಕ್ಕಳೇ, ಎದ್ದೇಳಿ, ಈಗ ಸತ್ಯಯುಗ ಬರುತ್ತಿದೆ ಎಂದು ತಂದೆ ತಿಳಿಸುತ್ತಾರೆ. ಸತ್ಯ ತಂದೆ ನಿಮಗೆ 21 ಜನ್ಮದ ಆಸ್ತಿಯನ್ನು ಕೊಡುತ್ತಾರೆ. ಭಾರತವೇ ಸತ್ಯದ ಜಗತ್ತಾಗುತ್ತದೆ. ತಂದೆ ಭಾರತವನ್ನು ಸತ್ಯದ ಜಗತ್ತನ್ನಾಗಿ ಮಾಡುತ್ತಾರೆ. ಅಂದಮೇಲೆ ಭಾರತವನ್ನು ಯಾರು ಅಸತ್ಯದ ಜಗತ್ತನ್ನಾಗಿ ಮಾಡುತ್ತಾರೆ? ಪಂಚವಿಕಾರ ಅನ್ನುವ ರಾವಣ ಭಾರತವನ್ನು ಅಸತ್ಯದ ಜಗತ್ತನ್ನಾಗಿ ಮಾಡುತ್ತಾನೆ. ರಾವಣನ ಎಷ್ಟೊಂದು ಪ್ರತಿಮೆಯನ್ನು ನಿರ್ಮಾಣ ಮಾಡುತ್ತಾರೆ, ಪುನಃ ಆ ಮೂರ್ತಿಯನ್ನು ಸುಡುತ್ತಾರೆ. ಏಕೆಂದರೆ ರಾವಣ ನಂಬರ್ 1 ಶತ್ರು ಆಗಿದ್ದಾನೆ. ಯಾವಾಗ ರಾವಣ ರಾಜ್ಯ ಆರಂಭ ಆಗುತ್ತದೆ ಅನ್ನುವುದು ಮನುಷ್ಯರಿಗೆ ಗೊತ್ತೇ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಅರ್ಧಾಕಲ್ಪ ರಾಮರಾಜ್ಯ ಇರುತ್ತದೆ, ಅರ್ಧಾಕಲ್ಪ ರಾವಣ ರಾಜ್ಯ ಇರುತ್ತದೆ. ಆದರೆ ರಾವಣನನ್ನು ಸಾಯಿಸಲು ರಾವಣ ಒಬ್ಬ ಮನುಷ್ಯ ಅಲ್ಲ. ಈ ಸಮಯದಲ್ಲಿ ಇಡೀ ಜಗತ್ತೇ ರಾವಣ ರಾಜ್ಯ ಆಗಿದೆ. ಪರಮಾತ್ಮ ತಂದೆ ಬಂದು ರಾಮರಾಜ್ಯವನ್ನು ಸ್ಥಾಪನೆ ಮಾಡುತ್ತಾರೆ. ನಂತರ ರಾಮರಾಜ್ಯದ ಜೈ ಜಯಕಾರ ಆಗುತ್ತದೆ. ಇಲ್ಲಿ ಸದಾ ನೀವು ಖುಷಿಯಲ್ಲಿ ಇರಬೇಕು. ಈಗ ನೀವು ಸದಾ ಖುಷಿಯಲ್ಲಿ ಇರುತ್ತೀರ. ಸತ್ಯಯುಗ ನಿಮ್ಮ ಸುಖಧಾಮ ಆಗಿದೆ. ಈ ಸಮಯಕ್ಕೆ ಪುರುಷೋತ್ತಮ ಸಂಗಮ ಯುಗ ಎಂದು ಕರೆಯಲಾಗುತ್ತದೆ. ತಂದೆ ತಿಳಿಸುತ್ತಾರೆ, ನೀವೀಗ ಪುರುಷಾರ್ಥವನ್ನು ಮಾಡಿ ಈ ರೀತಿ ದೇವತೆ ಆಗುತ್ತೀರ. ನಿಮ್ಮ ಚಿತ್ರವನ್ನೂ ಕೂಡ ಪ್ರಿಂಟ್ ಮಾಡಿಸಲಾಗುತ್ತದೆ. ಅನೇಕ ಮಕ್ಕಳು ಜ್ಞಾನ ಮಾರ್ಗಕ್ಕೆ ಬಂದರು. ಸ್ವಲ್ಪ ದಿನ ಜ್ಞಾನ ಮಾರ್ಗದಲ್ಲಿ ನಡೆದುಕೊಂಡು ಹೋಗಿ ಪುನಃ ಜ್ಞಾನ ಮಾರ್ಗವನ್ನು ಬಿಟ್ಟು ಹೋದರು. ಅನೇಕರು ಜ್ಞಾನ ಮಾರ್ಗಕ್ಕೆ ಬಂದು ಸ್ವಲ್ಪ ದಿನ ಜ್ಞಾನ ಮಾರ್ಗದಲ್ಲಿ ಇದ್ದು ಪುನಃ ಜ್ಞಾನ ಮಾರ್ಗವನ್ನು ಬಿಟ್ಟು ಹೋದರು. ಪರಮಾತ್ಮ ತಂದೆ ಬಂದು ಮಕ್ಕಳಾದ ನಿಮಗೆ ಪ್ರೀತಿಯಿಂದ ಪ್ರತಿಯೊಂದು ಮಾತನ್ನು ತಿಳಿಸುತ್ತಾರೆ. ತಂದೆ ಮತ್ತು ಶಿಕ್ಷಕ ಬಹಳಷ್ಟು ಪ್ರೀತಿಯನ್ನು ನೀಡುತ್ತಾರೆ. ಗುರು ಕೂಡ ಪ್ರೀತಿಯನ್ನು ಮಾಡುತ್ತಾರೆ. ಸದ್ಗುರುವಿನ ನಿಂದಕರಿಗೆ ನೆಲೆ ಇಲ್ಲ ಎಂದು ಹೇಳುತ್ತಾರೆ. ಈಗ ನಿಮ್ಮ ಸಮ್ಮುಖದಲ್ಲಿ ಗುರಿ ಉದ್ದೇಶ ಇದೆ. ಜಗತ್ತಿನ ಗುರುಗಳ ಸಮ್ಮುಖದಲ್ಲಿ ಯಾವುದೇ ಗುರಿ ಉದ್ದೇಶ ಇಲ್ಲ. ಲೌಕಿಕ ಜಗತ್ತಿನ ಸತ್ಸಂಗಕ್ಕೆ ವಿದ್ಯೆ ಎಂದು ಕರೆಯುವುದಿಲ್ಲ. ಇಲ್ಲಿ ನೀವು ಶಿಕ್ಷಣವನ್ನು ಕಲಿಯುತ್ತೀರ. ಇದು ಆಸ್ಪತ್ರೆಯಾಗಿದೆ, ಇದು ವಿಶ್ವವಿದ್ಯಾಲಯ ಆಗಿದೆ. ಇಲ್ಲಿ ಶಿಕ್ಷಣವನ್ನು ಕಲಿಯುವುದರಿಂದ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರ. ಈ ಆಸ್ಪತ್ರೆಯ ಮೂಲಕ ನೀವು ಸದಾ ಆರೋಗ್ಯವಂತರಾಗುತ್ತೀರ ಮತ್ತು ಈ ಶಿಕ್ಷಣದ ಮೂಲಕ ನೀವು ಐಶ್ವರ್ಯವಂತರಾಗುತ್ತೀರ. ಜಗತ್ತಿನಲ್ಲಿ ಅಸತ್ಯ ಇದೆ, ಆದ್ದರಿಂದ ಸುಳ್ಳು ಮಾಯೆ, ಸುಳ್ಳು ಕಾಯ ಎಂದು ಗಾಯನವನ್ನು ಮಾಡುತ್ತಾರೆ. ಸತ್ಯುಗ ಸತ್ಯದ ಜಗತ್ತಾಗಿದೆ. ಸತ್ಯುಗದಲ್ಲಿ ವಜ್ರ ವೈಡೂರ್ಯದ ಮಹಲ್ ಇರುತ್ತದೆ. ಸೋಮನಾಥನ ಮಂದಿರ ಕೂಡ ಭಕ್ತಿ ಮಾರ್ಗದಲ್ಲಿ ನಿರ್ಮಾಣ ಆಗುತ್ತದೆ. ಸೋಮನಾಥನ ಮಂದಿರವನ್ನು ನಿರ್ಮಾಣ ಮಾಡುವಾಗ ರಾಜರ ಬಳಿ ಎಷ್ಟೊಂದು ಹಣ ಇತ್ತು. ಮುಸಲ್ಮಾನರು ಬಂದು ಸೋಮನಾಥನ ಮಂದಿರದಲ್ಲಿದ್ದಂತಹ ಸಂಪತ್ತನ್ನು ಲೂಟಿ ಮಾಡಿಕೊಂಡು ಹೋದರು. ನಂತರ ಆ ಸಂಪತ್ತನ್ನು ತೆಗೆದುಕೊಂಡು ಹೋಗಿ ದೊಡ್ಡ ದೊಡ್ಡ ಮಸೀದಿಯನ್ನು ಕಟ್ಟಿಸಿದರು. ಈಗ ಪರಮಾತ್ಮ ತಂದೆ ನಿಮಗೆ ಕುಬೇರನ ಖಜಾನೆಯನ್ನು ಕೊಡುತ್ತಾರೆ. ಯಜ್ಞದ ಆದಿಯ ಸಮಯದಲ್ಲಿ ನಿಮಗೆ ಎಲ್ಲ ಮಾತಿನ ಸಾಕ್ಷಾತ್ಕಾರವನ್ನು ಮಾಡಿಸಿದ್ದಾರೆ. ಅಲ್ಲಾ ಅವಲುದ್ದೀನನ ಕತೆ ಇದೆ ತಾನೆ. ಮೊಟ್ಟ ಮೊದಲು ತಂದೆ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ. ಇದು ದೇವತಾ ಧರ್ಮ ಆಗಿದೆ. ಯಾವ ಧರ್ಮ ಇಲ್ಲವೋ ಆ ಧರ್ಮವನ್ನು ಪುನಃ ಸ್ಥಾಪನೆ ಮಾಡುತ್ತಾರೆ. ಎಲ್ಲರಿಗೂ ಗೊತ್ತಿದೆ, ಪ್ರಾಚೀನ ಸತ್ಯುಗದಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. ಲಕ್ಷ್ಮೀನಾರಾಯಣರ ರಾಜ್ಯ ಇರುವಾಗ ಬೇರೆ ಯಾರ ರಾಜ್ಯವೂ ಇರಲಿಲ್ಲ. ಈ ದೇವತೆಗಳ ಮೇಲೆ ಬೇರೆ ಯಾರ ರಾಜ್ಯವೂ ಇರಲಿಲ್ಲ. ದೈವಿ ರಾಜ್ಯಕ್ಕೆ ಸ್ವರ್ಗ ಎಂದು ಕರೆಯಲಾಗುತ್ತದೆ. ಈಗ ನಿಮಗೆ ಗೊತ್ತಿದೆ ಮತ್ತು ನೀವು ಅನ್ಯರಿಗೂ ಜ್ಞಾನವನ್ನು ತಿಳಿಸಬೇಕು. ನೀವೀಗ ಎಲ್ಲರಿಗೂ ಜ್ಞಾನವನ್ನು ಅರ್ಥ ಮಾಡಿಸಬೇಕು. ಇಲ್ಲದಿದ್ದರೆ ನಂತರ ಅವರು ನಿಮ್ಮ ಬಗ್ಗೆ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕಂಪ್ಲೇಂಟನ್ನು ಕೊಡುತ್ತಾರೆ. ಅನ್ಯರು ತಂದೆಯ ಸಮ್ಮುಖದಲ್ಲಿ ನಿಮ್ಮ ಬಗ್ಗೆ ಕಂಪ್ಲೇಂಟನ್ನು ಹೇಳಬಾರದು. ಅಂದರೆ ನೀವೀಗ ಎಲ್ಲರಿಗೂ ಜ್ಞಾನವನ್ನು ನೀಡಬೇಕು. ನೀವೀಗ ಎಲ್ಲರಿಗೂ ಜ್ಞಾನವನ್ನು ತಿಳಿಸುತ್ತೀರಾ. ಆದರೂ ಕೂಡ ಕೆಲವರು ತಂದೆಯ ಕೈಯನ್ನು ಬಿಟ್ಟು ಹೋಗಿಬಿಡುತ್ತಾರೆ. ಈಗ ಈ ಇತಿಹಾಸ ಪುನಃ ಪುನರಾವರ್ತನೆ ಆಗುತ್ತದೆ. ತಂದೆಯ ಬಳಿ ಬರುತ್ತಾರೆ. ಈಗ ತಂದೆ ಮಕ್ಕಳನ್ನು ಕೇಳುತ್ತಾರೆ, ಮೊದಲು ಎಂದಾದರೂ ತಂದೆಯಾದ ನನ್ನ ಜೊತೆಗೆ ನೀವು ಮಿಲನವನ್ನು ಮಾಡಿದ್ದೀರಾ ಎಂದು. ಮಕ್ಕಳು ಹೇಳುತ್ತೀರ, ಹೌದು ಬಾಬಾ, 5000 ವರ್ಷದ ಮೊದಲೂ ಕೂಡ ನಾವು ನಿಮ್ಮ ಜೊತೆಗೆ ಮಿಲನವನ್ನು ಮಾಡಲು ಬಂದಿದ್ದೆವು. ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳಲು 5000 ವರ್ಷದ ಮೊದಲೂ ಕೂಡ ನಾವು ಬಂದಿದ್ದೆವು ಎಂದು ಮಕ್ಕಳು ಹೇಳುತ್ತಾರೆ. ಕೆಲವರು ಬಂದು ಜ್ಞಾನವನ್ನು ಕೇಳುತ್ತಾರೆ. ಜ್ಞಾನ ಮಾರ್ಗಕ್ಕೆ ಬಂದಾಗ ಕೆಲವರಿಗೆ ಬ್ರಹ್ಮನ ಸಾಕ್ಷಾತ್ಕಾರ ಆಗುತ್ತದೆ. ಅವರಿಗೆ ಬ್ರಹ್ಮನ ನೆನಪೇ ಬರುತ್ತದೆ, ನಾವು ಇದೇ ಬ್ರಹ್ಮನ ರೂಪವನ್ನು ನೋಡಿದೆವು ಎಂದು ಅವರು ಹೇಳುತ್ತಾರೆ. ಕೆಲವರಿಗೆ ಜ್ಞಾನ ಮಾರ್ಗಕ್ಕೆ ಬರುವುದಕ್ಕಿಂತ ಮೊದಲೇ ಬ್ರಹ್ಮನ ಸಾಕ್ಷಾತ್ಕಾರ ಆಗಿರುತ್ತದೆ. ಇಲ್ಲಿಗೆ ಬಂದು ಬ್ರಹ್ಮನ ಫೋಟೋವನ್ನು ನೋಡಿದ ತಕ್ಷಣ ಅವರಿಗೆ ಬ್ರಹ್ಮ ತಂದೆಯ ನೆನಪು ಬರುತ್ತದೆ, ನಾವು ಈ ರೂಪವನ್ನು ಮೊದಲೇ ನೋಡಿದ್ದೇವೆ ಎಂದು ಅವರು ಹೇಳುತ್ತಾರೆ. ತಂದೆ ಕೂಡ ಮಕ್ಕಳನ್ನು ನೋಡಿ ಖುಷಿ ಪಡುತ್ತಾರೆ. ಅವಿನಾಶಿ ಜ್ಞಾನರತ್ನದಿಂದ ತಂದೆ ನಿಮ್ಮ ಜೋಳಿಗೆಯನ್ನು ತುಂಬುತ್ತಿದ್ದಾರೆ. ಇದು ಶಿಕ್ಷಣ ಆಗಿದೆ. 7 ದಿನ ಕೋರ್ಸನ್ನು ತೆಗೆದುಕೊಂಡು ಬಲೆ ನೀವು ಎಲ್ಲಿ ಬೇಕಾದರೂ ಹೋಗಿ. 7 ದಿನದ ಕೋರ್ಸನ್ನು ತೆಗೆದುಕೊಂಡ ನಂತರ ನೀವು ಎಲ್ಲೇ ಇದ್ದರೂ ಕೂಡ ಮುರುಳಿಯ ಆಧಾರದಿಂದ ಜೀವನವನ್ನು ನಡೆಸಬಹುದು. 7 ದಿನದಲ್ಲಿ ಎಷ್ಟು ಜ್ಞಾನವನ್ನು ನೀಡಲಾಗುತ್ತದೆ. ಪುನಃ 7 ದಿನದ ಕೋರ್ಸನ್ನು ತೆಗೆದುಕೊಂಡಿರುವ ಕಾರಣ ಅವರಿಗೆ ಸಂಪೂರ್ಣ ಮುರುಳಿಯೇ ಅರ್ಥ ಆಗುತ್ತದೆ. ಪರಮಾತ್ಮ ತಂದೆ ಮಕ್ಕಳಿಗೆ ಎಲ್ಲ ಮಾತಿನ ರಹಸ್ಯವನ್ನು ಬಹಳ ಚೆನ್ನಾಗಿ ತಿಳಿಸುತ್ತಿದ್ದಾರೆ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. 1st ಪಾಯಿಂಟ್, ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತ ಪಾಪವನ್ನು ಭಸ್ಮ ಮಾಡಿಕೊಳ್ಳಬೇಕು. ಆತ್ಮಿಕ ಶಿಕ್ಷಣವನ್ನು ಕಲಿತು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು. ಎಂತಹ ಪರಿಸ್ಥಿತಿಯಲ್ಲೂ ಕಣ್ಣೀರನ್ನು ಸುರಿಸಬಾರದು. 2nd ಪಾಯಿಂಟ್, ಇದು ವಾನಪ್ರಸ್ಥ ಸ್ಥಿತಿಯಲ್ಲಿ ಸ್ಥಿತಾಗುವ ಸಮಯ ಆಗಿದೆ. ಆದ್ದರಿಂದ ವನವಾಸದಲ್ಲಿ ಬಹಳ ಸಾಧಾರಣ ರೂಪದಲ್ಲಿ ಜೀವನವನ್ನು ನಡೆಸಬೇಕು. ನಿಮ್ಮ ಜೀವನ ಬಹಳಷ್ಟು ಉನ್ನತವಾಗಿರಬಾರದು ಮತ್ತು ನಿಮ್ಮ ಜೀವನ ಬಹಳಷ್ಟು ಕನಿಷ್ಠ ಆಗಿರಬಾರದು. ನಿಮ್ಮ ಜೀವನ ಸಾಧಾರಣ ರೂಪದ ಜೀವನ ಆಗಿರಬೇಕು. ಈಗ ವಾಪಸ್ ಮನೆಗೆ ಹೋಗಬೇಕು. ಅದಕ್ಕೋಸ್ಕರ ಆತ್ಮವನ್ನು ಸಂಪೂರ್ಣ ಪಾವನ ಮಾಡಿಕೊಳ್ಳಬೇಕು. ಇಂದಿನ ವರದಾನ ಆಗಿದೆ, ಸದಾ ಮೋಲ್ಡ್ ಆಗುವಂತಹ ವಿಶೇಷತೆಯ ಮೂಲಕ ಸಂಬಂಧ ಮತ್ತು ಸಂಪರ್ಕದಲ್ಲಿ ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಫಲತಾ ಮೂರ್ತಿಗಳಾಗಿ, ಅಂದರೆ ಸದಾ ಬಾಗುವಂತಹ ವಿಶೇಷತೆಯ ಮೂಲಕ ಸಂಪರ್ಕ ಮತ್ತು ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಫಲತಾ ಮೂರ್ತಿಗಳಾಗಿ. ಯಾವ ಮಕ್ಕಳಲ್ಲಿ ಸ್ವಯಂನ್ನು ಮೋಲ್ಡ್ ಮಾಡಿಕೊಳ್ಳುವಂತಹ ವಿಶೇಷತೆ ಇದೆಯೋ ಅವರು ಸಹಜವಾಗಿ ಗೋಲ್ಡನ್ ಏಜ್ನ ಸ್ಟೇಜ್ನವರೆಗೆ ಹೋಗಿ ತಲುಪಲು ಸಾಧ್ಯ, ಅಂದರೆ ಚಿನ್ನದ ಯುಗದ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಸಾಧ್ಯ. ಎಂತಹ ಸಮಯ ಇರುತ್ತದೆಯೋ, ಎಂತಹ ವಾತಾವರಣ ಇರುತ್ತದೆಯೋ, ಆ ಸಮಯ ಮತ್ತು ವಾತಾವರಣಕ್ಕೆ ತಕ್ಕಂತೆ ನಿಮ್ಮ ಧಾರಣೆಯನ್ನು ಪ್ರತ್ಯಕ್ಷಪಡಿಸಲು ಮೋಲ್ಡ್ ಆಗಬೇಕಾಗುತ್ತದೆ. ಮೋಲ್ಡ್ ಆದವರೇ ರಿಯಲ್ ಗೋಲ್ಡ್ ಆಗಿದ್ದಾರೆ. ಹೇಗೆ ಸಾಕಾರದಲ್ಲಿ ಬ್ರಹ್ಮ ತಂದೆಯ ವಿಶೇಷತೆಯನ್ನು ನೋಡಿದ್ದೀರಾ? ಎಂತಹ ಸಮಯ ಇತ್ತು, ಎಂತಹ ವ್ಯಕ್ತಿ ಸಮ್ಮುಖದಲ್ಲಿ ಇದ್ದರು? ಬ್ರಹ್ಮ ತಂದೆ ಅದೇ ರೂಪವನ್ನು ಧಾರಣೆ ಮಾಡಿಕೊಳ್ಳುತ್ತಿದ್ದರು. ಸಮಯಕ್ಕೆ ತಕ್ಕಂತೆ, ವ್ಯಕ್ತಿಗಳಿಗೆ ತಕ್ಕಂತೆ ಬ್ರಹ್ಮ ತಂದೆ ತಮ್ಮ ರೂಪವನ್ನು ಚೇಂಜ್ ಮಾಡಿಕೊಳ್ಳುತ್ತಿದ್ದರು. ಅದೇ ರೀತಿ ಈಗ ನೀವು ಫಾಲೋ ಫಾದರ್ ಆಗಿ ಆಗ ಸೇವೆ ಮತ್ತು ಸಂಪರ್ಕದಲ್ಲಿ ಸಹಜವಾಗಿ ಸಫಲತಾ ಮೂರ್ತಿಗಳಾಗುತ್ತೀರಾ. ಇಂದಿನ ಶ್ಲೋಗನ್ ಆಗಿದೆ, ಎಲ್ಲಿ ಸರ್ವಶಕ್ತಿ ಇದೆಯೋ ಅಲ್ಲಿ ನಿರ್ವಿಘ್ನ ರೂಪದಲ್ಲಿ ಸಫಲತೆ ಜೊತೆಗೇ ಇರುತ್ತದೆ. ಇಂದಿನ ಅವ್ಯಕ್ತ ಸೂಚನೆ ಆಗಿದೆ. ಈಗ ಸಂಪನ್ನ ಆಗುವ ಮಾತಿನಲ್ಲಿ ಅಥವಾ ಕರ್ಮಾತೀತರಾಗುವ ಮಾತಿನಲ್ಲಿ ತತ್ಪರರಾಗಿ ಹೇಗೆ ಸಾಕಾರ ಜಗತ್ತಿಗೆ ಬರುವುದು ಮತ್ತು ಈ ಜಗತ್ತಿನಿಂದ ವಾಪಸ್ ಮನೆಗೆ ಹೋಗುವುದು ಸಹಜ ಅಭ್ಯಾಸ ಆಗಿದೆ, ಅದೇ ರೀತಿ ಆತ್ಮ ತನ್ನ ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತ ಆಗುವ ಅಭ್ಯಾಸ ಸಹಜ ಅಭ್ಯಾಸ ಆಗಬೇಕು. ಈಗೀಗ ಕರ್ಮಯೋಗಿಯಾಗಿ ಬಂದು ಕರ್ಮವನ್ನು ಮಾಡಬೇಕು. ಕರ್ಮ ಮುಗಿದ ನಂತರ ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ಯಾವಾಗ ಇಂತಹ ಅನುಭವ ಸಹಜವಾಗಿ ಆಗುತ್ತದೆಯೋ ಆಗ ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರಾ. ಸದಾ ನಿಮಗೆ ಇದೇ ಗುರಿ ಇರಬೇಕು, ನಾನು ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಅನ್ನುವ ಗುರಿ ನಿಮಗೆ ಇರಬೇಕು. ನಿಮಿತ್ತ ಮಾತ್ರರಾಗಿ ಕರ್ಮವನ್ನು ಮಾಡಬೇಕು, ಕರ್ಮಯೋಗಿಯಾಗಿ ನಂತರ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು. ಒಳ್ಳೆಯದು. ಓಂ ಶಾಂತಿ.